ಸಂಭೂತಿಂಚ ವಿನಾಶಂಚ ಎಸ್ತದ್ದೇದೋಹಯಂ ಸಹ ಇದ್ದರು. ಆಮೇಲೆ ಏ ಭೂಷಣ್ಯೇಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ಸಮೀಹರಶ್ಮೀನ್ ಅಚಲಪಧಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ ವಿಷ್ಣೋಃ ಸತ್ಯಸ್ಯ ತೇನೈವ ಸರ್ವದಾ ಅಪಿಹಿತಂ ಮುಖಂ. ತತ್ತು ಪೂರ್ಣತ್ವತಃ ಪೂಷಾ ವಿಷ್ಣುರ ದರ್ಶಯತಿ ಸ್ವಯಂ ಸತ್ಯಧರ್ಮಾಯ ಭಕ್ತಾಯ. ಪೂರ್ತಿ ಟೀಕಾನಾಯ್ತು ಅದಲ್ಲ, ಸತ್ಯಧರ್ಮ ಇತ್ತೇನು ಭಕ್ತ ಐತಿ ವ್ಯಾಖ್ಯಾನಂ. ಅದಕ್ಕೆ ಬೂರಕ್ಕೂ ಇದನ್ನೋದಿಲ್ಲ. ರಾಯರದ ಹಿರಣ್ಮಯೇನ ಪಾತ್ರೇಣ ಸಂಭೂತಿ ಹಿರಣ್ಮಯೇನ ಪಾತ್ರೇಣ ಏವ ಮಾಧ್ಯ ಮಂತ್ರದ್ವಯೇನ ಉಕ್ತ ದಿಶಾ ಪ್ರಾಪ್ತಾಧಿಕಾರಂ ಶಿಷ್ಯಂ ಪ್ರತಿ ಅನೇಜರೇಕಂ ಇತ್ಯಾದಿನ ಭಗವತ್ಸ್ವರೂಪಂ ನಿರೂಪ್ಯ ಯಸ್ತು ಸರ್ವಾಣಿ ಇತ್ಯಾದಿ ಸಾರ್ಥಮಂತ್ರದ್ವಯೇನ ತತ್ಸಾಕ್ಷಾತ್ಕಾರೋ ಮೋಷ್ಟಹೇತಿರಿತ್ಯುಕ್ತಂ ಸಚ ಸಾಕ್ಷಾತ್ಕಾರೋ ನ ಶ್ರವಣಾದಿ ಮಾತ್ರೇಣ ಕಿಂತು ಈಶ್ವರ ಪ್ರಸಾದೇನ ಭವತಿ ಇತ್ಯತೋ ಅನುಷ್ಠಿತ ಶ್ರವಣಾದಿಕೇನಾಪಿ ತತ್ಸಾಕ್ಷಾತ್ಕಾರಾರ್ಥಂ ಭಗವತ್ ಪ್ರಾರ್ಥನಂ ಕಾರ್ಯಮಿತಿ ಭಾವೇನ ಪ್ರಾರ್ಥನಾ ಪ್ರಕಾರ ಮಹಾ. ಇಲ್ಲಿವರೆಗೆ ಲಿಂಕ್ ಕೊಡ್ತಾರೆ ರಾಯ, ಭಾಳ ಒಳ್ಳೆ ರೀತಿಯಲ್ಲಿ ಇರಿ, ನಮಗೆ ಉಪನಿಷತ್ ಹಿಂದಿನ ಭಾಗ ಎಲ್ಲ ಬರಹ ಮಾಡ್ತಾರೆ. ಏವಂ ಆದ್ಯ ಮಂತ್ರದ್ವಯೇನ ಉಕ್ತ ದಿಶಾ ಪ್ರಾಪ್ತಾಧಿಕಾರಂ ಶಿಷ್ಯಂ ಪ್ರತಿ ದಿಶಾವಾಸ್ಯಮಿದಂ ಸರ್ವಂ ಕುರುವನ್ನೇವೇಹೇ ಕರ್ಮಾಣಿ. ಆದ್ಯ ಮಂತ್ರದ್ವಯ ಈ ಅಲ್ಲಿಂದ ತಗೋಬೇಕೀಗ. ಎರಡು ಮಂತ್ರಗಳಿಂದ ಏನು ಹೇಳಿದರು, ಪ್ರಾಪ್ತಾಧಿಕಾರಂ ಎಲ್ಲವೂ ದೇವರದೇನ ಅಂತ ತಿಳಿಯೋದು, ಎದುರುಚ್ಛಾ ಲಾಭ ಸಂತುಷ್ಟನಾಗಿರೋದು, ವಿಹಿತ ಕರ್ಮಾನುಷ್ಠಾನವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡೋದು, ಇದಿಷ್ಟು ಕೂಡ ಏನದು ದೇವರ ಅರ್ಹತೆ ಇದೆ, ಎಲಿಜಿಬಿಲಿಟಿ ಬಂತು. ಆಮೇಲೆ ದೇವರು ಹೇಗಿದ್ದಾರೆ ಅಂತ ಕೇಳಿದರೆ ಅನೇಜದೇಕಂ ಇತ್ಯಾದಿನ ಭಗವತ್ ಸ್ವರೂಪಂ ನಿರೂಪ್ಯ ಭಗವತ್ ಸ್ವರೂಪವನ್ನು ಹೇಳಿದರು. ಅನೇಜದೇಕಂ ಜವ ಮನಸೋ ಜೀವಿಯ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದರು. ಅದು ಪ್ರಯೋಜನ ಏನು ಅಂತ ಕೇಳಿದರೆ, ಎಷ್ಟು ಸರ್ವಾಣಿ ಇತ್ಯಾದಿ ಸಾರ್ಧ ಮಂತ್ರದ್ವಯೇನ ಸತ್ ಸಾಕ್ಷಾತ್ಕಾರೋ ಮೋಕ್ಷ ಹೇತಿಯಲ್ಲಿ ಸೂಕ್ತ. ದೇವರನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಳೋದೇ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದರು. ಈ ಮಧ್ಯೆ ಏನೇ ಪ್ರಸಂಗ ಬಂತು, ಏನು ಪ್ರಸಂಗ ಬಂತು, ವಿದ್ಯಾವಿದ್ಯೆ ಬಗ್ಗೆ ಸಂಭೂತಿ ಅಸಂಭೂತಿ ಬಗ್ಗೆ ಹೇಳಿದರು. ಇದಾದ ಮೇಲೆ ಸಚ ಸಾಕ್ಷಾತ್ಕಾರೋ ಶ್ರವಣಾದಿ ಮಾತ್ರೇಣ, ಮೆಕ್ಯಾನಿಕಲ್ ಶ್ರವಣಾದಿಗಳಿಂದ ದೇವರು ಸಿಗೋದಿಲ್ಲ, ಏನಿರಬೇಕು ಅದಕ್ಕೆ, ಇಂದು ಈಶ್ವರ ಪ್ರಸಾದೇನ ಭವತಿ, ದೈವಾನುಗ್ರಹ ಬೇಕು ಅದಕ್ಕೆ. ಈಶ್ವರ ಪ್ರಸಾದ ಯಾವಾಗ ಬರುತ್ತೆ, ಭಕ್ತಿ ಮಾಡಿದಾಗ ಬರುತ್ತೆ. ಇವೆಲ್ಲ ಮೆಕ್ಯಾನಿಕಲಿ ಮಾಡೋದು ಬೇರೆ, ಭಕ್ತಿಯಿಂದ ಮಾಡೋದು ಬೇರೆ. ಭಕ್ತಿಯಿಂದ ಮಾಡಿದಾಗ ಮಾತ್ರವೇ ಭಗವದ್ ಅನುಗ್ರಹ ಸಾಧ್ಯ. ಒಂದು ಕೆಲಸನ ಕೂಲಿ ಮಾಡೋದು ಬೇರೆ, ವಿಶ್ವಾಸದಿಂದ ಮಾಡೋದು. ಕೂಲಿ ಮಾಡಿದ್ರೆ ಏನು ಮಾಡ್ತಾರೆ, ಕೂಲಿ ಕೊಟ್ಟು ಕಳಿಸ್ತಾರೆ, ಇವತ್ತು ಜಗಳ ಮಾಡ್ತಾರೆ ಎಷ್ಟೋ ಸಲ. ಆದರೆ ವಿಶ್ವಾಸದಿಂದ ಮಾಡಿದಾಗ ಏನು ಮಾಡ್ತಾರೆ, ಮಾಡೋದು ಏನೇ ಇದು ಲೋಪದೋಷಗಳು ಶ್ರಮಿಸ್ಬಿಡ್ತಾರೆ. ಅರ್ಥ ಆಯ್ತಾ? ಅದರಲ್ಲಿ ಭಕ್ತಿ ಎಂಬುದು ಏನಾಗಬೇಕು, ಪ್ರಧಾನ ಆಗಬೇಕು. ಎಲ್ಲ ಶ್ರವಣಾದಿ ಮಾತ್ರೇಣ ಇಂತು ಈಶ್ವರ ಪ್ರಸಾದ ಏನ ಭವತಿ ಇತ್ಯತೋ ಅನುಷ್ಠಿತ ಶ್ರವಣಾದಿಕೇನಾಪಿ ತತ್ ಸಾಕ್ಷಾತ್ಕಾರಂ. ಅದು ಆಯಿತು. ಹಾಗಿದ್ರೆ ಭಕ್ತಿ ತೋರಿಸ್ಬೇಕು. ಭಕ್ತಿ ಹೇಗೆ ತೋರಿಸಕ್ಕೆ ಬರುತ್ತೆ ನಾವೀಗ, ಭಗವತ್ ಪ್ರಾರ್ಥನಂ ಕಾರ್ಯಮಿತಿ. ಭಗವತ್ ಪ್ರಾರ್ಥನೆ ಮಾಡೋದು ಕೂಡ ಭಕ್ತಿಯ ಒಂದು ಭಾಗ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಸೇರಿರೋದ್ರಿಂದ ನಿತ್ಯ ಪ್ರಾರ್ಥನೆ ಸ್ತೋತ್ರಾದಿಗಳನ್ನು ಹೇಳೋದು ಕೂಡ ಏನದು ಭಕ್ತಿಯ ಒಂದು ರೂಪ, ಮಾಡಲೇಬೇಕು. ಇತಿ ಪ್ರಾರ್ಥನಾ ಪ್ರಕಾರ ಮಹಾ. ಏನು ಪ್ರಾರ್ಥನೆ ಮಾಡಬೇಕು, ಮತ್ತು ಇಷ್ಟು ಲಿಂಕ್ ಕೊಟ್ಟರು, ಹಿರಣ್ಮಯೇನ ಪಾತ್ರೇಣ ಇತ್ಯಾದಿನ ಸ್ಮರ ಇತ್ಯಂತೇನ ಗ್ರಂಥೇನ. ಸ್ಮರ ಅಂತ ಪರಿವೇ ಬರತಕ್ಕಂಥ ಗ್ರಂಥದವರೆಗೂ ಅಂದರೆ ಗ್ರಂಥದ ಭಾಗದವರೆಗೂ ಸಹ ಪ್ರಾರ್ಥನಾ ಪ್ರಕಾರವನ್ನು ಹೇಳ್ತಾರೆ. ಹಿರಣ್ಮಯಮಿವ ಹಿರಣ್ಮಯಂ ಜ್ಯೋತಿರ್ಮಯಂ, ಹಿರಣ್ಮಯ ಶಬ್ದಕ್ಕೆ ಜ್ಯೋತಿರ್ಮಯ ಅಂತ ಅರ್ಥ. ಪಿಬತಿ ರಸಾನ್ ಪ್ರಾಸತೆ ಪ್ರಾಯತೆ ಜಗದಿಜಿಯ ಪಾತ್ರಂ, ದೇವರನ್ನ ಪಾತ್ರಂ ಅಂತ ಕರೆದಿದ್ದಾರೆ. ಏನು ಪಾತ್ರಂ ಅಂದ್ರೆ ಏನು, ಪಿಬತಿ ರಸಾನ್ ತ್ರಾಯತೆ ಜಗತಿ, ಪಿಬತಿ ರಸಾನ್ ನಿತಿ ಪ, ಗೊತ್ತಾಯ್ತಾ, ತ್ರಾಯತೆ ಜಗತಿತಿ ತ್ರ, ಎರಡು ಸೇರಿ ಏನಾಯ್ತು, ಪಾತ್ರ ಅಂತ ಹೇಳ್ತಾರೆ. ತೇನ ಹಿರಣ್ಮಯೇನ ಪಾತ್ರೇಣ ಸೂರ್ಯಮಂಡಲೇನ ಸತ್ಯಸ್ಯ ಸದ್ಗುಣ ಪೂರ್ಣಸ್ಯ ಸೂರ್ಯಮಂಡಲಸ್ಥಸ್ಯ ತವ ಮುಖಂ ಉಪಲಕ್ಷಣಂಚೈತತ್ ವಪುಃ ಸರ್ವದಾ ಪಿಹಿತವಿತಿ. ನಿನ್ನ ರೂಪ ನಮಗೆ ಕಾಣೆಯಾಗಿದೆ. ಹೇ ಪೂಷನ್ ಪೂರ್ಣ ಪುಷು ಪುಷ್ಟೌ ಇತಿ ಧಾತೋಹೋ ತದ್ವಪುಹು. ಪೂಷನ್ ಶಬ್ದ ಪೂರ್ಣ ಅಂತ ಅರ್ಥ ಹೇಗೆ ಬಂತು ಅಂದರೆ, ಪುಷು ಪುಷ್ಟವನ್ನು ಧಾತುವಿನಿಂದ ಬಂದಿರತಕ್ಕಂಥ ಪದ ಆದ್ದರಿಂದ ಬಂತು. ತದ್ವಪುಹು ತ್ವಂ ಸತ್ಯಧರ್ಮಾಯ ಸತ್ಯಂ ಭಗವಂತಂ ಹೃದಯ ಧಾರಯತಿ ಇತಿ ವ್ಯುತ್ಪತ್ಯ ತ್ವಧ್ಯಾನಾದಿಮತೆ ಭಕ್ತಾಯ. ಸತ್ಯಧರ್ಮ ಶಬ್ದಕ್ಕೇನರ್ಥ, ಸತ್ಯಂ ಹೃದಯ ಧಾರಯತಿ ಇತಿ ಸತ್ಯಧರ್ಮ. ಸತ್ಯನಾಮಕ ಪರಮಾತ್ಮನ ಹೃದಯದಲ್ಲಿ ಯಾವನೋ ಬಿಂಬರೂಪ ಅಂತ ಅರ್ಥ. ಬಿಂಬರೂಪವನ್ನು ಯಾರು ಆರಾಧನೆ ಮಾಡ್ತಾನೋ ಅವನು ಸತ್ಯಧರ್ಮ. ತ್ವಧ್ಯಾನಾದಿಮತೆ ಭಕ್ತಾಯ ಮಹ್ಯಂ ದೃಷ್ಟಯೇ ಮಮ ತದ್ದರ್ಶನಾರ್ಥಂ ಅಪಾವೃಣು ಅಪಘಾತಾವರಣಂ ಕುರು. ಅಂತ ಆವರಣವನ್ನು ತೆಗೆದು ನಮಗೆ ನಿನ್ನ ದರ್ಶನವನ್ನು ಮಾಡಿಸು ಅಂತ ಪ್ರಾರ್ಥನೆ ಮಾಡಬೇಕು. ಅದಿಷ್ಟು ಕೂಡ ಪ್ರಾರ್ಥನಾ ಪ್ರಕಾರ ಆ ಮಂತ್ರ ಆಯಿತು. ಮುಂದೆ ಪೂಷನ್ ಏಕರಿಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಸ್ಮಿನ್ ಸಮೂಹ ತೇಜ ಯತ್ತೇ ರೂಪಂ ಕಲ್ಯಾಣತಮಂ ತತ್ ತೇ ಪಶ್ಯಾಮಿ ಯೋ ಅಸೌ ಅಸೌ ಪುರುಷ ಸಹ ಅಹವಸ್ಮಿ ಹೇ ಪೂಷನ್ ಪೂರ್ಣ ಪೂರ್ಣ ಏಕರಿಷೆ ಸರ್ವವಿಷಯಕತ್ವಾದಿನ ಪ್ರಧಾನ ಜ್ಞಾನವತ್ವಹೇತುನ ಏಕರಿಷೆ ಶಬ್ದವಾಚ್ಯ ಸನ್ ಏಕರಿಷಾಖ್ಯ ಮುನಿಸ್ಥ. ಎರಡರ್ಥ ಇದಕ್ಕೆ. ಏಕರಿಷೆ ಅಂದರೆ ಡೈರೆಕ್ಟ್ ಪರಮಾತ್ಮನಿಗೆ ಅರ್ಥ. ಎರೆ ಏಕರಿಷೆಯೇ ಪ್ರಧಾನ ಜ್ಞಾನಿಯೇ ಬಂದಿದೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ದೇವರಂಥ ಜ್ಞಾನ ಯಾರಿಗೂ ಇಲ್ಲ, ಅದರಿಂದಾಗಿನೇ ಏಕರಿಷೆ ಅಂತ ಕರೆದು. ಅದಕ್ಕೆ ಇನ್ನೊಂದು ಅರ್ಥ, ಏಕರಿಷಾಖ್ಯ ಮುನಿಸ್ಥ. ಏಕರಿಷಿಯದು ಮುನಿಗಳಿದ್ದಾರೆ. ಚತುರ್ಥಿನ ತೃಪ್ತಿಯಂತೂ ಅಂತ ಹೇಳ್ಬೇಕಾದ್ರೆ ಚತುರ್ಥಿಗಳು ಅಂತ ಹೇಗಿದ್ದಾರೋ ಏಕರಿಷಿ ಅಂತ ಋಷಿಗಳಿದ್ದಾರೆ. ಅವರೊಳಗಿರ್ತಕ್ಕಂಥವನೇ ಇನ್ನೊಂದು ರೀತಿ ಅರ್ಥ. ಯಮ ಸರ್ವ ನಿಯಾಮಕತೆಯ ಯಮ ಶಬ್ದ ವಾಚ್ಯ ಯಮ ನಿಯಮನ ಮಾಡೋ ನಿಯಮ. ಅದಕ್ಕೆ ಪರಮಾತ್ಮ ಸರ್ವ ನಿಯಂತ್ರವಾದ್ದರಿಂದ ಏನಂತ ಕರೀತಾರೆ, ಯಮ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದ ಪದನೇ ಸನ್. ಯಮಾಂತರ್ಗತ ಒಂದು ಯಮಶಬ್ದ ವಾಚ್ಯ, ಇನ್ನೊಂದು ಯಮಾಂತರ್ಗತ. ಯಮಶಬ್ದ ಏಕರಿಷಿ ಶಬ್ದವಾಚ್ಯ, ಏಕರಿಷಿ ಅಂತರ್ಗತ. ಯಮಶಬ್ದವಾಚ್ಯ ಯಮಾಂತರ್ಗತ. ಸೂರಿಭಿ ಪ್ರಾಪ್ಯತ್ವ ಹೇತುನ ಸೂರ್ಯ ಶಬ್ದವಾಚ್ಯ ಸನ್ ಸೂರ್ಯಾಂತರ್ಗತ. ಸೂರ್ಯ ಅಂದರೆ ನಾರಾಯಣ ಪ್ಲಸ್ ಸೂರ್ಯಾಂತರ್ಗತ ಇನ್ನೊಂದು ಅರ್ಥ. ಸೂರ್ಯ ಸೂರ್ಯಾಂತರ್ಗತ. ರಾಜಾಪತ್ಯ ಪ್ರಜಾಪತೇ ಹಿರಣ್ಯಗರ್ಭಸ್ಯ ವಿಶೇಷೇಣ ಪ್ರಾಪ್ಯತೆಯ ರಾಜಾಪತ್ಯ ಶಬ್ದವಾಚ್ಯ. ಬ್ರಹ್ಮದೇವರು ವಿಶೇಷವಾಗಿ ದೇವರನ್ನು ಹೊಂದೋದ್ರಿಂದ ಅವರಿಗೆ ಪ್ರಾಜಾಪತ್ಯ ಅಂತ ದೇವರಿಗೆ ಹೆಸರು. ರಾಜಾಪತ್ಯ ರಸ್ಮೀನ್ ಮದೀಯಂ ಸ್ವರೂಪ ಜ್ಞಾನಂ ವ್ಯೂಹ ವಿಸ್ತಾರಯ. ರಶ್ಮಿ ಅಂದರೆ ಜ್ಞಾನ, ಅದನ್ನೇನು ಮಾಡೋ ವ್ಯೂಹ ಅಂದ್ರೇನು ವಿಸ್ತಾರ ಮಾಡು, ಸ್ವರೂಪ ಜ್ಞಾನವನ್ನು ವಿಕಾಸಗೊಳಿಸುವಂಥ ಪ್ರಾರ್ಥನೆ. ತೇಜೋ ಬಾಹ್ಯ ಜ್ಞಾನಂಚ ಸಮೂಹ ವಿಸ್ತಾರಯ ಇತ್ಯರ್ಥ. ರಶ್ಮಿ ಅಂಥದ್ದು ಸ್ವರೂಪ ಜ್ಞಾನ, ತೇಜಸ್ ಅನ್ನೋದು ಬಾಹ್ಯ ಜ್ಞಾನ. ಅದಕ್ಕೇನು ಹೇಳ್ತಾರೆ, ರಶ್ಮೀನ್ ಸಮೂಹ ವ್ಯೂಹ ರಶ್ಮೀನ್ ಸಮೂಹ ತೇಜ. ರಶ್ಮೀನ್ ವ್ಯೂಹ ತೇಜ ಸಮೂಹ. ಸ್ವರೂಪ ಜ್ಞಾನವನ್ನು ವಿಸ್ತಾರಗೊಳಿಸು, ಬಾಹ್ಯಜ್ಞಾನವನ್ನು ವಿಸ್ತಾರಗೊಳಿಸು ಅಂದರೆ ಜ್ಞಾನ ವಿಕಾಸ ಮಾಡು ಅಂತ ಅರ್ಥ. ಯಾಕೆ ಜ್ಞಾನ ವಿಕಾಸ ಮಾಡೋದ್ರಿಂದ ಏನಾಗುತ್ತಾಗ ಭಕ್ತಿ ವಿಕಾಸ ಆಗುತ್ತೆ. ಜ್ಞಾನಕ್ಕೂ ಭಕ್ತಿಗೂ ಸಂಬಂಧ ಇರೋದ್ರಿಂದ ಜ್ಞಾನ ವಿಕಾಸ ಮಾಡು, ಭಕ್ತಿಯನ್ನು ಹೆಚ್ಚಿಸು. ರಶ್ಮೀನೀತಿ ಬಾಹ್ಯ ಜ್ಞಾನಂ ವ ತಥಾಚ ಅಥವಾ ಸ್ವರೂಪ ಜ್ಞಾನಂ ತಥಾ ಸಮೂಹ ತೇಜೋ ಬಾಹ್ಯ ಜ್ಞಾನಂ ತೇಜೀತಿ ಸ್ವರೂಪ. ಅದು ಇನ್ನೊಂದು ರೀತಿ ಮಾಡೋಕ್ಕೂ ಬರುತ್ತೆ ಅಂತ ಹೇಳಿದರು. ತೇಜ ಅಂಬದೆ ಸ್ವರೂಪ ಜ್ಞಾನ, ರಶ್ಮಿಯನ್ನೇ ಬಾಹ್ಯ ಜ್ಞಾನ. ಈ ರೀತಿ ಎರಡನ್ನೂ ಯಾವುದಕ್ಕೆ ಬೇಕಾದ್ರೆ ಅರ್ಥ ಮಾಡ್ಬೋದು. ಎರಡಕ್ಕೂ ಕೂಡ ಬಾಹ್ಯ ಜ್ಞಾನ ಅಂದ್ರೇನು, ಮನೋವೃತ್ತಿ ಜ್ಞಾನ. ಗ್ರಂಥಾದಿಗಳನ್ನು ಓದಿ ಬರೋ ಜ್ಞಾನ ಎಲ್ಲ ಏನದು ಬಾಹ್ಯ ಜ್ಞಾನ. ಸ್ವರೂಪದಲ್ಲಿರೋ ಜ್ಞಾನ ಏನದು ಸ್ವರೂಪ ಜ್ಞಾನ. ಇದು ಕಣ್ಣಿನ ನೋಡ್ತಾ ಇದು ಸ್ವರೂಪ, ಸ್ಪೆಕ್ಟ್ರಮ್ ಅದೇನೋ ಬಾಹ್ಯ. ಗೊತ್ತಾಯ್ತಾ, ಇದು ಸರಿ ಇದೆ ಇದು ಸರಿ ಇಲ್ಲ, ಸರಿ ಮಾಡಿಕೊಟ್ಟರೆ ಸರಿ ಹೋಯ್ತು. ಕಣ್ಣು ಸೂಕ್ಷ್ಮ ಟೆಲಿಸ್ಕೋಪ್ ಹಾಕೊಂಡ ಫಸ್ಟ್ ಕ್ಲಾಸ್ ಕಂಡು ಬಾಹ್ಯ ಜ್ಞಾನ ವಿಸ್ತಾರ ಮಾಡೋದು ಅಂದರೆ ಟೆಲಿಸ್ಕೋಪ್ ಇತ್ಯಾದಿ ಹಾಕೊಂಡಾಗ ಕಣ್ಣಿನ ಶಕ್ತಿ ಜಾಸ್ತಿ ಆಯ್ತು. ಅರ್ಥ ಆಯ್ತಾ? ಅದೇ ರೀತಿ ಸ್ವರೂಪದಾರ ವಿಸ್ತಾರ ಮಾಡೋದು, ಕಣ್ಣೊಳಗೆ ಇರೋ ದೋಷ ತೆಗೆದುಬಿಟ್ರೆ ಸ್ವರೂಪನಾಗಿ ವಿಸ್ತಾರ ಮಾಡೋದಲ್ಲ. ಬರೀ ಸ್ಪೆಕ್ಸ್ ಹಾಕ್ತಾನೆ, ಒಳಗಿನ ದೋಷನೇ ತೆಗೆದಿಲ್ಲ ಅವನು. ಕ್ಯಾಟ್ರಾಕ್ಟ್ ಆಪರೇಷನ್ನೇ ಮಾಡಿಲ್ಲ, ಬರೀ ಸ್ಪೆಕ್ಸ್ ಹಾಕಿದ್ದಾಗಿದೆ. ಎಷ್ಟು ಹಾಕಿದ್ರೆ ಅಷ್ಟೇ, ಇದನ್ನು ಹಾಕಿದ್ರೆ ಅನ್ನು ಕೊಡಲಿಲ್ಲ, ಮತ್ತೆ ಪ್ರಾಬ್ಲಮ್ಮೆ. ಇದೇನೋ ಸರಿ ಹೋಯ್ತು. ಈಗ ಅದು ಎಕ್ಸ್ಚೇಂಜ್ ಆಗ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಬಾಹ್ಯನೂ ಕೊಡಬೇಕು, ಎರಡನ್ನೂ ಕೊಡು. ಮೋಟ್ರದಲ್ಲಿ ಉಳಿಯೋದು ಮಾತ್ರ ಯಾವುದು ಸ್ವರೂಪ ಜ್ಞಾನ, ಎಲ್ಲ ಯಾವುದಕ್ಕೆ ಶಿಫ್ಟ್ ಆಗಿಬಿಡುತ್ತೆ? ಸ್ವರೂಪ ಜ್ಞಾನಕ್ಕೆ ಬಾಹ್ಯ ಜ್ಞಾನ ಎಲ್ಲ ಸೇರ್ಕೊಂಡು ಸೇರ್ತದೆ. ಇರುತ್ತೆ ಇರುತ್ತೆ, ಎರಡು ಹೇಳಿದ್ನಲ್ಲ, ಕಣ್ಣಿನ ಶಕ್ತಿ ಇದೆ, ಇವು ಸ್ಪೆಕ್ಟ್ ಶಕ್ತಿ ಇದೆ. ಕಣ್ಣಲ್ಲಿ ನೋಡ್ತಿದ್ದಾನೆ, ಸ್ಪೆಕ್ಟ್ ಹಾಕೋದು ಟೆಲಿಸ್ಕೋಪ್ ಹಾಕೋತಾನೆ, ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಬಾಹ್ಯ ಜ್ಞಾನ ಹೆಲ್ಪ್ ಆಯ್ತು ಅಲ್ಲ. ಈಗ ಆಮೇಲೆ ಏನಾಯ್ತೀಗ ಕೇಳ್ತಿ ಕೇಳಿ ಬೇಡ, ಏನಾಯ್ತು? ನಮ್ಮನ್ನು ಕೇಳ್ತಿರೋ, ನಮಗೆ ಪ್ರಾರ್ಥನೆ ಮಾಡ್ತಿರೋ. ಸ್ವರೂಪ ಜ್ಞಾನವನ್ನು ಜಾಸ್ತಿ ಮಾಡು, ಬಾಹ್ಯ ಜ್ಞಾನವನ್ನು ಜಾಸ್ತಿ ಮಾಡು ಅಂತ ಹೇಳಿದ. ಏನಾಯ್ತು? ಈಗ ದೂರದಿಂದ ಇತ್ತು ಕರೆ ನೋಡಿದ, ಆಮೇಲೆ ಸ್ಪೆಕ್ಟ್ ತೆಗೆದುಬಿಟ್ಟ, ಅದು ನೋಡಿದ ಜ್ಞಾನ ತಲೆ ಕುತ್ಕೊಂತೀಗ, ಅದು ಸ್ವರೂಪಕ್ಕೆ ಹೋಯ್ತೀಗ. ಅರ್ಥ ಐತೆ? ಬಾಹ್ಯ ಜ್ಞಾನ ಎಲ್ಲಿ ಶಿಫ್ಟ್ ಆಯ್ತದ? ಸ್ವರೂಪ ಜ್ಞಾನಕ್ಕೆ ಹೋಯ್ತು. ಈಗ ಕ್ಲಿಕ್ ಮಾಡ್ದ, ಅಲ್ಲಿರೋ ಚಿತ್ರ ಇಲ್ಲಿ ಬಂತು. ಹೊತ್ತಾನೆ ಆ ವ್ಯಕ್ತಿ ಹೋದ್ರೂ ಅಲ್ಲಿ ಚಿತ್ರ ಉಳ್ಕೊಂಡು, ಅಲ್ಲೇ ಉಳ್ಕೊಬಿಟ್ಟು ಎರಡು ಉಪಯೋಗ ಇಲ್ಲ. ಸೊ ಎರಡನೇ ಮಾತ್ರ ಕಂಡ್ರೆ ಕನ್ನಡಿ ಆಗ್ತದೆ ಹೊರತು ಫೋಟೋ ಆಗೋದಿಲ್ಲ. ಆ ರೀತಿ ಮಾಡು. ಹೌದು, ಶಾಸ್ತ್ರ ಅದೇ ಬಾಹ್ಯ ಜ್ಞಾನ ಅಂದರೆ ಎಂತ ಇರು, ಹೊರಗಿಂದೆಲ್ಲ ಬಾಹ್ಯ ಜ್ಞಾನನೇ. ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಏನವು ಬಾಹ್ಯ ಜ್ಞಾನ. ಸಾಕ್ಷಿ ಜ್ಞಾನ ಅಂದರೆ ಸ್ವರೂಪ ಜ್ಞಾನ. ಗೊತ್ತಾಯ್ತಾ? ಅದನ್ನೆಲ್ಲ ವಿಸ್ತಾರ ಮಾಡಿಸು. ಇದರಿಂದ ಏನಾಯ್ತು, ಶಾಸ್ತ್ರಜ್ಞಾನ ಓದೋ ಅವಕಾಶ ಕೊಡು ಅಂತ ಕೇಳಿದಂತೇನು ಆಯ್ತಾಗ. ಪ್ರತಿನಿತ್ಯ ಸ್ತೋತ್ರ ಹೇಳ್ತಾ ಇದ್ರೆ ದೇವರು ಏನು ಮಾಡ್ತಾನಾಗ ಅನುಗ್ರಹ ಮಾಡೇ ಮಾಡ್ತಾನೆ. ತಥಾಚ ಯತ್ತೇ ರೂಪಂ, ಅದರಿಂದ ಏನು ಉಪಯೋಗ ಬರ್ತದೆ? ಶಾಸ್ತ್ರಜ್ಞಾನ ಹೊಂದೋದ್ರಿಂದ ಸ್ವರೂಪ ಜ್ಞಾನ ವಿಸ್ತಾರ ಮಾಡಂತ ಕೇಳಿದ್ರೆ ಪಾಂಡಿತ್ಯ ಒಂದು ಹೆಸರು ಬರೋದೆಲ್ಲ ಅಲ್ಲ. ಏನದು ತಥಾ ಯತ್ತೇ ರೂಪಂ ಕಲ್ಯಾಣತಮಂ, ನಿನ್ನ ರೂಪ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನ ಹೆಚ್ಚದಷ್ಟು ಕೂಡ ದೇವರನ್ನು ನೋಡೋದಕ್ಕೆ ಸಾಧ್ಯ ಆಗ ಅದಕ್ಕೆ ಉಪಯೋಗ ಆಗ್ಬೇಕು ಎಲ್ಲ ಕೂಡ. ಹೌದು ಹೌದು, ಇಲ್ಲ ವಿಕಾಸ ಆಗುತ್ತೆ, ವಿಕಾಸ ಆಗೋದಕ್ಕೇನು ಸಮಸ್ಯೆ ಇಲ್ಲ. ಮುಚ್ಚೋಗಿರೋದನ್ನು ಕ್ಲಿಯರ್ ತೆಗೆದ್ಬಿಟ್ರೆ, ಉದಾಹರಣೆಗೆ ಊರಲ್ಲಿ ಕಮ್ಮ ಬಂಗಾರ ಇದೆ, ಎಲ್ಲ ತೆಗೆದಾಗ ಏನು ಕಡದ ಪಡ ಪಡ ಹೊಡೆಯುತ್ತೆ, ಅಲ್ಲಿದ್ದ ಹೊಡಿತಿರಲಿಲ್ಲ. ಗೊತ್ತಾಯ್ತು? ಆ ರೀತಿ ಹೊಳಪು ಕೊಡೋದು, ವಜ್ರ ಇದೆ, ವಜ್ರ ಹೊಳಪು ಕೊಡೋದು, ವಜ್ರ ಹೊಳಪು ಹೊರಗಿಂದ ಬರೋದಿಲ್ಲ, ಎಲ್ಲಿರುತ್ತದೋ ಅಲ್ಲೇ ಇರುತ್ತೆ. ವಜ್ರ ಪೀಸ್ ತಗೊಂಡ ಏನು ಬೆಳಗ್ಗೆ ಬರಲಿಲ್ಲ, ಅದರಲ್ಲಿ ಹೇಗೆ ಅವನು ಕಟ್ ಮಾಡ್ತಾ ಹೋಗ್ತಾನೋ ಅದು ಕಟಿಂಗ್ ಸೆಟ್ ಅವನ ಮೇಲೆ ಬೆಲೆ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಫಳ 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 ಹೊಡಿತಾ ಇರುತ್ತೆ. ಅದೇ ಇಂಪ್ಯೂರಿಟಿ ತೆಗೆಯೋದು, ಅದು ಹೊಳಪು ಕೊಡಬೇಕು. ಅದು ಸ್ವರೂಪ ಜ್ಞಾನ ಏನಾಯ್ತದೆ ಈಗ? ವಿಕಾಸಗೊಂಡು ಆಗ ಏನು ಅದು ರೀತಿನೇ ಬೇರೆ ಆಯಿತು. ಮೊದಲಿದ್ದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ. ಈ ಒಂದು ಬಂಗಾರ ಕೊಟ್ಟ ಹಾಗೆ ಇದೆ, ಒಂದು ಮೂರ್ತಿ ಮಾಡಿಕೊಟ್ಟ ಅದ್ರ ರೀತಿನೇ ಬೇರೆ ಆಯಿತು. ಅದೇ ಬಂಗಾರ ಬೇರೆ ಕಡೆ ಹಾಕಿದ್ದಲ್ಲ ಅಲ್ಲಿರೋದೆ ಸ್ವರೂಪ ಜ್ಞಾನ ವಿಕಾಸ ಆಗೋದು ಅಂದರೆ ಹಾಗೆ. ಕಸ್ತೂರಿ ಇದೆ, ಉಜ್ಜುತ್ತಾರೆ, ವಾಸ್ತೆ ಬಂತು, ಮತ್ತೆ ಒಳಗೆ ಇತ್ತು ವಾಸ್ತೆ, ಕೈಯೊಳಗೇನಿಲ್ಲ, ಮತ್ತೆ ಮಾಡಿದ್ದಕ್ಕೆ ಕೆಲಸ ಬಂತು, ಅದು ವಿಕಾಸ ಬಂದದ್ದು ಅಂದರೆ ಹಾಗೆ. ಎಷ್ಟು ಅಲ್ಲೇ ಕಾಣಿಸ್ತಿದ್ದಿಲ್ಲ ಮೊದಲು, ಇಷ್ಟೆಲ್ಲ ಕಾಣಿಸ್ತಿರುವಾಯ್ತು, ಎಷ್ಟು ವಿಕಾಸ ಕೊಂಡಿದ್ದಲ್ಲ ಆ ರೀತಿ ಇದೆ. ಯಾವ್ದು ಅಂತರ್ಜ್ಞಾನ ಅಂತ ಬಾಯಿ ಒಡಗಿನ ಜ್ಞಾನ ಅಂತ, ಸಾಕ್ಷಿಯಿಂದ ಗೊತ್ತಾಗೋದೆಲ್ಲ ಒಡಗಿನ ಜ್ಞಾನ. ಈ ಪ್ರತ್ಯಕ್ಷಾದಿ ಅನುಪ್ರಮಾಣ ಒಟ್ಟು ಕೇವಲ ಪ್ರಮಾಣ ಎಲ್ಲ ಸಾಕ್ಷಿ ಜ್ಞಾನ, ಅನುಪ್ರಮಾಣ ಎಲ್ಲ ಏನದು ಪ್ರತ್ಯಕ್ಷ ಅನುಮಾನ ಆಗಮ ಪೂರ್ತಿ ಏನದು ಬಾಹ್ಯ ಜ್ಞಾನ. ಯಾವುದೋ ಒಂದು ವಿಷಯ ಯಾರೋ ಕೇಳಿದ ಹೊರಗಿನ ಜ್ಞಾನ, ಕಣ್ಣಾರೆ ಕಂಡ ಒಳಗಿಂದ ಆಯ್ತು, ಅಯ್ಯೋ ಸೀನಿಟ್ಟಂತ ಗೊತ್ತಾಯ್ತು, ಅದು ಬೇರೆ ಹರಡ್ ಅಂತ ಹೇಳ್ತಾರೆ ಬಾಹ್ಯ ಜ್ಞಾನ. ಯಾಕೆ ಅವರು ಹೇಳಿದ್ರು? ಅವರಿಂದ ಬಂತು ಬಾಕಿ, ಅದು ನಾನೇ ನೋಡಿದೆ ಹೊಯ್ದಾಯ್ತು, ಕಣ್ಣಿಂದ ನೋಡಿದೆ ಬೇರೆ, ಸ್ವರೂಪ ಅನುಭವಿಸಿದೆ ಅವ ಬೇರೆ ಆಯ್ತು. ಜಿಲೇಬಿ ಕಣ್ಣಿಂದ ನೋಡ್ದ, ಚೆನ್ನಾಗಿಲ್ಲ ರುಚಿ ಇರ್ಬೋದು ಅಂದ್ಕೊಂಡ, ಅದು ತಿಂದೆ ನೋಡಿದೆ ರುಚಿ ಬೇರೆ ಆಯ್ತು, ಅದು ಬಾಹ್ಯ ಜ್ಞಾನ. ಅದು ತಿಂದಾಗ ಅದು ಸ್ವರೂಪ ಒಳಗೆ ಬಂತು. ಆ ರೀತಿ ಒಳಗೆ ಹೋಗ್ತಾ ಒಬ್ರು ಇನ್ನರ್ ಆಗ್ತಾ ಹೋದಷ್ಟು ಅದು ಏನಾಯ್ತಾಗ ಅನುಭವಕ್ಕೆ ಬಂದು ಗಟ್ಟಿಯಾಗ್ಬಿಟ್ಟ. ಪ್ರಸಾದ ಆದ ಹಂ ಪಶ್ಯಾಮಿತ, ಇಷ್ಟನ್ನು ನೋಡ್ತೇನೆ ನಾನೀಗ, ಅದಕ್ಕೆ ಕಲ್ಯಾಣತಮಂ ತತ್ ತೇ ಪಶ್ಯಾಮಿ, ತೇ ನೀನಂತೆ ನಿನ್ನಿಂದ ನಾನು ನೋಡ್ತೇನೆ, ನಿನ್ನಿಂದ ಅನುಗ್ರಹದಿಂದ ಅಂತ ಅರ್ಥ. ತೇ ಪಶ್ಯಾಮಿ ಅಂದರೆ ನಿನ್ನ ರೂಪ ನೋಡ್ತೇನೆ ಅಂತ ಅಷ್ಟೇ ಅರ್ಥ ಅಲ್ಲ, ನಿನ್ನ ಅನುಗ್ರಹದಿಂದ ನೋಡ್ತೇನೆ. ಎರಡು ಬೇಕು ನಮಗೆ, ತೇ ಎಂಬುದಕ್ಕೇನು ತವ ತ್ವತ್ಸಕಾಶಾತ್ ಅಂತನೂ ಅರ್ಥ, ನಿನ್ನ ಮತ್ತು ನಿನ್ನ ಅನುಗ್ರಹ ಎರಡು ಸೇರ್ಕೊಂಡು ಹೇಳಿದ ಮಾತು. ಆದಿತ್ಯರಶ್ಮ್ಯಾದೀನಾಂ ಅಪಗಮನಾದಿನ ತತ್ತಂತರ್ಗತ ಪ್ರತೀತ್ಯ ಸಂಭವಾತ್ ಆದಿತ್ಯರಶ್ಮ್ಯಾದಿ ವಿಷಯಂ ವ್ಯಾಖ್ಯಾನವಯುಕ್ತ. ಇದು ಸೂರ್ಯನ ಪ್ರಾರ್ಥನೆ ಮಾಡೋದು ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯರಶ್ಮಿಯನ್ನು ತೆಗಿ ಅಂತ ಪ್ರಾರ್ಥನೆ ಮಾಡ್ತಾರೆ, ತಪ್ಪದು. ಸೂರ್ಯರಶ್ಮಿ ತೆಗೆದು ಸೂರ್ಯನು ಕಾಣದಾಗ್ತಾನೆ, ಹೊರತೇನು ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಸೂರ್ಯನ ಒಳಗೆ ಪರಮಾತ್ಮ ಇದ್ದಾನೆ, ನಮಗೆ ಸೂರ್ಯನ ಬೆಳಕು ಅಡ್ಡಿಯಾಗಿದೆ, ಅದು ಕಡಿಮೆ ಮಾಡಿದಾಗ ಕಾಣಿಸೋದು, ಇದು ಕರೆಕ್ಟ್. ಅದು ಸೂರ್ಯನ ರಶ್ಮಿನ ತೆಗೆದು ಸೂರ್ಯನ ನೋಡೋಕೆ ಹೋಗ್ಬಿಟ್ಟು ಸೂರ್ಯನೇ ಕಾಣೋದಿಲ್ಲ ಆಮೇಲೆ, ಅದನ್ನು ಹೇಳಿದರು. ಆದಿತ್ಯ ಪ್ರತಿಮ್ಯಾದೀನಾಂ ಅಪಗಮನ ಆದಿನ ತದಂತರ್ಗತ ಪ್ರತೀತಿ ಅಸಂಭವಾತ್, ಅವನ ಅಂತರ್ಗತ ಪ್ರತೀತಿ ಇಲ್ಲದಾದ್ರಿಂದಾಗಿನೇ ಆದಿತ್ಯ ರಶ್ಮ್ಯಾದಿ ವಿಷಯಂ ವ್ಯಾಖ್ಯಾನಂ ಅಯುಕ್ತ. ಆದಿತ್ಯ ರಶ್ಮಿ ಮೊದಲಾದಗಳಿಗೆ ಸಂಬಂಧಪಟ್ಟಂತೆ ಯಾರು ವ್ಯಾಖ್ಯಾನ ಮಾಡ್ತಾರಲ್ಲ, ವ್ಯಾಖ್ಯಾನ ಏನದು ಅಯುಕ್ತಂ, ಯುಕ್ತಿಯುಕ್ತವಾದ ವ್ಯಾಖ್ಯಾನ ಅಲ್ಲ ಅಂತ ಹೇಳಿ ಇಲ್ಲಿ ವಾಪಸ್. ತೇ ಅಂದರೆ ತವ ಅಂತ ಅರ್ಥ, ತವ ತತ್ಪ್ರಸಾದ ಅಂತನೂ ಅರ್ಥ. ಹಾಂ, ಎರಡರ್ಥನೂ ತಗೋಬೇಕು ಅದಕ್ಕೆ. ಪೂಷನ್ ಏಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಸ್ಮೀನ್ ಇತ್ಯಾದಿ ಅರ್ಥ ಹೇಳಿದ್ರು. ಅದ್ರಲ್ಲಿ ನಿನ್ನ ಬಂದಿತ್ತು, ಅಹಂ ಚಾಸೋ ಅಹೇಯತಃ ಯೋಸೌ ಅಸೌ ಪುರುಷ ಸಹಮಸ್ಮಿ ಸಹ ಅಹಮಸ್ಮಿ. ದೇವರಿಗೆ ಅಹಂ ಅಂತ ಹೆಸರು ಅಹೇಯನಾದ್ದರಿಂದ ಅಸ್ಮಿ. ಯಾತಕ್ಕೆ ಅಸ್ಮಿ ಅಂತ ಕರೀತಾರೆ? ನಿತ್ಯ ಅಸ್ತಿತಾಮಾನಾತ್, ಸದಾಕಾಲ ಸರ್ವತ್ರ ದೇವರಿಗೆ ಅಸ್ಮಿ ಅಂತ ಕರೀತಾರೆ. ಸರ್ವಜೀವೇಶು ಸಂಸ್ಥಿತ ಸ್ವಯಂತು ಸರ್ವಜೀವೇಭ್ಯೋ ವ್ಯತಿರಿಕ್ತ ಪರೋಹರಿ, ಎಲ್ಲ ಜೀವರಲ್ಲೂ ಇದ್ದಾನೆ ಅಸೌ ಅಸೌ, ಪ್ರತಿಯೊಂದು ಜೀವರಲ್ಲೂ ಇದ್ದಾನೆ, ಆದರೆ ಪ್ರತಿಯೊಂದು ಜೀವರಲ್ಲಿ ಹೇಗಿದ್ದಾನೆ? ಭಿನ್ನನಾಗೇ ಇದ್ದಾನೆ. ಸಕೃತು ಜ್ಞಾನರೂಪತ್ವ, ಮುಂದೆ ಕೃತೋಸ್ಮರ ಅಂತಿದೆ, ಪ್ರಿಂಟ್ ಮಾಡಿಸ್ಬೇಕಾದ್ರೆ ಇಲ್ಲಿ ಬರಬೇಕಾಗಿತ್ತು, ಮುಂದಿದೆ ಇಲ್ಲಿ ಪೋಯ್ ಅರ್ಥ ಪ್ರಿಂಟ್ ಮಾಡಿಸಿದ್ದಾರೆ, ಮೊದಲೇ ಹಾಕ್ಬೇಕು ಆ ವಾಕ್ಯನ. ದೇವರಿಗೆ ಕೃತೋ ಅಂತ ಕರೆದಿದ್ದಾರೆ, ಕೃತೋ ಅಂದರೆ ಏನಾದ್ರು ಯಜ್ಞ ಅಂತ ಅರ್ಥ, ಅದ್ಯಾಕೆ ಬಂತು ಅಂದರೆ ಯಜ್ಞ ಅಲ್ಲ, ಕೃತು ಅಂತ ಹೇಳಿದ್ರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಕೃತೋಸ್ಮರ ಕೃತಂ ಸ್ಮರ, ಹೇ ಕೃತೋ ಜ್ಞಾನರೂಪ ಪರಮಾತ್ಮ ಅಂತ ಸಂಬೋಧನೆ, ಸ್ಮರ ಅಂತ ನಮ್ಮನ್ನು ಅನುಗ್ರಹಿಸುವಂತ ಅರ್ಥ. ದೇವರು ಅಗ್ನಿ ಅಂತ ಕರೀತಾರೆ, ಅಗ್ನೇಯ ಸುಪಥಾರಾಯ ಮುಂದೆ ಬರುತ್ತೆ, ಅದೆಲ್ಲ ಪ್ರಿಂಟೆ ಮಾಡೇ ಇಲ್ಲ, ಮುಂದೆ ಬರಬೇಕದು, ಇಷ್ಟು ಮುಂದೆ ಶಿಫ್ಟ್ ಆಗ್ಬೇಕು, ಅದು ಇಲ್ಲಿ ಬರಬೇಕು. ಅದರಲ್ಲೊಂದು ಅಗ್ನಿ, ದೇವರು ಅಗ್ನಿ ಅಂತ ಕರೀತಾರೆ. ಈ ಸೂರ್ಯ ಹೇಗಲ್ವೋ, ಈ ಅಗ್ನಿನೂ ಅಲ್ಲ, ಈ ಸೂರ್ಯನೂ ಪರಮಾತ್ಮನ ಅಂತ ಅನುಗ್ರಹಿತನಾಗಿ ಕೆಲಸ ಮಾಡಬೇಕು, ಅಗ್ನಿನೂ ಕೂಡ ಹಾಗೆ ಮಾಡಬೇಕು. ಹೆಚ್ಚೇಚಿ ಚಂದ್ರಮಸಿ ಹೆಚ್ಚಾಗ್ನೋ ಇರೋದ್ರಿಂದ ಆ ಅರ್ಥ ಮಾಡಿಬಿಟ್ಟರೆ ಭಗವದ್ಗೀತೆ ವಿರುದ್ಧ ಅರ್ಥ. ಅಗ್ನಿ ಅಂದರೆ ಏನರ್ಥ? ಈಗ ಅಗ್ನಿ ಅಂತರ್ಗತ ಪರಶುರಾಮ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ ಅಗ್ನಿ ಅಂಗ ಪ್ರಣೇತೃತಃ, ಸರ್ವಾಂಗವನ್ನು ಪರಮಾತ್ಮ ಪ್ರೇರೇಪಣೆ ಮಾಡೋದರಿಂದ ಅವನಿಗೆ ಅಂಗ ಅಗ್ನಿ ಅಂತ ಕರೀತಾರೆ. ಅಗ್ನಿ ಅಗ್ರಂ ನಯತಿ ಅಗ್ರಂ ನಯತಿ ಎರಡು ರೀತಿಯೂ ಅರ್ಥ. ಸತ್ಯಂ ಬ್ರಹ್ಮ ಹೃದಯ ಧಾರಯತಿ ಇತಿ ಸತ್ಯ ಧರ್ಮ. ಸತ್ಯಮಂದ್ರೆ ಬ್ರಹ್ಮ, ಆತ ಹೃದಯದಲ್ಲಿ ಧರಿಸಿದ್ದಾನೆ, ಅದಕ್ಕೆ ಸತ್ಯ ಧರ್ಮ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ ಇದ್ದೇ ಇದೆ, ಸತ್ಯ ಮತ್ತು ಧರ್ಮ ಯಾರು ಹೆಸರಾಗಿರ್ತಾರೋ ಅವರಿಗೆ ಅಂತ ಇನ್ನೊಂದು ಅರ್ಥ. ಯಾರು ಹೊಸ ಅರ್ಥ ಜಾತಿ ಕೇಳ್ತಾರೆ ಅರ್ಥ ಗೊತ್ತಿದೆ. ಸಿದ್ಧಾರ್ಥದ ಜೊತೆಗೆ ಇನ್ನೊಂದು ಅರ್ಥ ಯಾವುದೀಗ ಹೊಸ ಅರ್ಥ ಹೇಳಿದಾಗ ಏನಾಯ್ತಾಗ ಜ್ಞಾನ ವೃದ್ಧಿ ಆಗುತ್ತೆ. ಇದು ವಿಕಾಸ ಅಂದ್ರೆ ಹಾಗೆ, ಒಂದಕ್ಕೊಂದೇ ಅರ್ಥ ಗೊತ್ತಿದೆ, ಎರಡು ಅರ್ಥ ಗೊತ್ತಿದೆ ಜ್ಞಾನ ವಿಕಾಸ ಆಯಿತು, ಮೂರು ಗೊತ್ತಿ ಇನ್ನೂ ಜಾಸ್ತಿ ಆಯಿತು. ಆ ರೀತಿ ಏಕ ಅಸೌ ಈ ಅರ್ಥನ ತಗೋಬೋದು, ಹೊರಡಬೇಕು. ಏನ ಮುಂದೆ ಅದು ಕ್ರತುಫಲ ದಾತ್ರ, ಆಮೇಲೆ ಮುಖ್ಯ ಅರ್ಥ ದೇವರಿಗೆ ಸಂಬೋಧನೆ, ಕ್ರತೋ ಅಂತ ಸಂಬೋಧನೆ ಅದು. ಅದಕ್ಕೆ ಜ್ಞಾನ ರೂಪನಾದವನೇ ಮೊದಲನೇ ಅರ್ಥ. ಉಳಿದರ್ಥ ಬೇಕಾಷ್ಟು ಮಾಡಬಹುದು, ಒಂದರ್ಥ ಮಾಡಿ ಉಳಿದರ್ಥ ಮಾಡಬಹುದು, ಬೇಸಿಕ್ ಅರ್ಥ ಬಿಡಾಗಿಲ್ಲ. ಏಕ ಅಸೌ ಶಬ್ದ ಪ್ರಾಣೇ ಸ್ಥಿತ. ಅಸು ಅಂದರೆ ಮುಖ್ಯ ಪ್ರಾಣ, ಅಸು ಅಸು ನೀಗಿದರು. ಅಸು ಅಂದ್ರೆ ಏನು ಪ್ರಾಣ, ಅಸೌ ಅಂದ್ರೆ ಪ್ರಾಣಾಂತರ್ಗತ ಅಂತ. ಅಸೌ ಇವರೇನು ತಿಳ್ಕೊಂಡ್ರು, ಅಸೌ ಅಸೌ ಈ ರೀತಿ. ಅಸೌ ಅಂದ್ರೆ ಇವನು ಅಂತ ಅರ್ಥ ಇದೆ, ಪ್ರಣವನದು. ಇದೇನಿದು ಪ್ರಾಪರ್ಣವನ್ನೇ ದೇವ ಅಸು ಅಂತ ಮುಖ್ಯ ಪ್ರಾಣನ ಹೆಸರು ಅದು. ಅಸೌ ಅಂದ್ರೆ ಅಸೌ ಅಸೌ ಮುಖ್ಯ ಪ್ರಾಣದ ಏನಿದ್ದಾರಲ್ಲ ಅಂತ ಪರಮಾತ್ಮನ ಸಂಬೋಧನೆ ಮಾಡ್ತಾ ಇದ್ದಾರೆ. ಅಸೌ ಶಬ್ದ ಪ್ರಾಣೇ ಸ್ಥಿತ ಇತಿ. ಏಕಶಬ್ದಸ್ಯ ಪ್ರಧಾನ ವಾಚಕತ್ವಾ ಋಷಿ ಜ್ಞಾನೇ ಇತ್ಯತಸ್ಯ ಪ್ರಧಾನ ಜ್ಞಾನ ರೂಪತ್ವತಃ ಏಕಶರಿತ್ಯುಕ್ತಂ ಆಗಿದೆ. ಪ್ರಾಧಾನ್ಯಂಚ ಜ್ಞಾನಸ್ಯ ಸರ್ವ ವಿಷಯತ್ವಾದಿನ ಜ್ಞಾತವ್ಯ. ಜ್ಞಾನದ ಪ್ರಾಧಾನ್ಯ ಎರಡು ರೀತಿ, ಒಂದು ಕ್ವಾಲಿಟೇಟಿವ್ ಪ್ರಾಧಾನ್ಯ, ಕ್ವಾಂಟಿಟೇಟಿವ್ ಪ್ರಾಧಾನ್ಯ. ಒಂದು ವಸ್ತು ಸರಿಯ ಒಂದು ವಸ್ತು ನೋಡಿದ್ದಾನೆ, ವೇಗಾಗಿ ನೋಡಿದ್ದ, ಗೊತ್ತಾಯ್ತಾ ಅವನಿಗೆ ಸ್ಪಷ್ಟ ಜ್ಞಾನ ಇಲ್ಲ, ಹತ್ರ ಕ್ಲಿಯರ್ ನೋಡ್ದ, ಸ್ಪಷ್ಟತೆ ಬಂತು. ಸೊ ಬರೀ ನೋಡಿದವನಿಗಿಂತ ಸ್ಪಷ್ಟ ಆಯಿತು. ಈ ದೃಷ್ಟಿಯಿಂದ ಏನಾಯ್ತು, ಅದು ಜ್ಞಾನಕ್ಕೆ ಪ್ರಾಧಾನ್ಯ ಬಂತು. ಇನ್ನೊಂದೇನು, ಇವ್ ಒಂದೇ ವಿಷಯ ಗೊತ್ತು, ಅವನಿಗೆ ಸಾವಿರ ವಿಷಯ ಗೊತ್ತು, ಏನಾಯ್ತು ಮತ್ತೆ ವಿಕಾಸ ಆಯ್ತು. ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಎರಡರಲ್ಲೂ ದೇವ್ರ ಜ್ಞಾನ ಎಂಥದ್ದು, ಅದು ಸುಪ್ರೀಂ ಮೋಸ್ಟ್. ಅದ್ರ ಮೇಲೆ ಇನ್ನೊಂದಿಲ್ಲ, ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ ಹೇಳ್ಬಿಟ್ಟಿದ್ದಾರೆ ಹಿಂದೆ. ಸ್ವಪರಗತ ಅಶೇಷಾರ್ಥ ವಿಷಯಕಂ, ಸ್ವಾಗತ ಪರಗತ, ತನ್ನಲ್ಲಿರತಕ್ಕಂಥ ಬೇರೆಯವರಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಪರಮಾತ್ಮ ಯಾಕೆ ತಿಳ್ಕೊಂಡಿದ್ದಾನೆ, 100% ಕ್ಲಿಯರ್, ಅದಕ್ಕಿಂತ ಕ್ಲಿಯರ್ ಸಾಧ್ಯನೇ ಇಲ್ಲ, ಅಷ್ಟು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಏಕರಿಷೆ ಇತ್ಯಾದಿ ಸಂಬೋಧನೆ ಉಚಿತ. ಪ್ರಾಧಾನ್ಯಂಚ ಜ್ಞಾನಸ್ಯ ಸರ್ವ ವಿಷಯತ್ವಾದಿನ ಜ್ಞಾತವ್ಯಂ ನಿಯಮನಾತ್ ಸರ್ವಸ್ಯ ಇತಿ ಶೇಷ. ಯಮ ಯಾತಕ್ಕೆ ನಿಯಮನಾತ್ ಸರ್ವಸ್ಯ, ನಿಯಮನಾತ್ ಯಮ ಅಂತಾಯ್ತು. ಯಮದೇವರು ನಿಯಮನ ಮಾಡ್ತಾನೆ ಅಂದರೆ ಸರ್ವಸ್ಯ ಅಲ್ಲ, ಒಂದು ಹಂತದಲ್ಲಿ ಅಷ್ಟೇ ಹೊರತು ಎಲ್ಲರಿಗೂ ಮಾಡೋದಿಲ್ಲ. ಆದ್ದರಿಂದ ಸರ್ವಸ್ಯ ಅಂತ ಸೇರಿಸ್ಕೊಂಡ ತಕ್ಷಣ ಯಮಶಬ್ದ ಯಾರಿಗೆ ಅಪ್ಲೈ ಆಗುತ್ತಾಗ ವಿಷ್ಣುವಿಗೆ. ಆಫೀಸರ್ ಚೀಫ್ ಅಂದ, ಉಳಿದವರೆಲ್ಲ ಹೊರಟೋದ್ರಾಗ ಆಫೀಸರ್ ಅಂದ್ರೆ ಆಫೀಸರ್ ಎಷ್ಟೋ ಜನ ಇರ್ಬೋದು, ಚೀಫ್ ಅಂತ ತಕ್ಷಣ ಒಬ್ಬನೇ. ಸೂರ್ಯ ಸಹ ಸೂರಿಗಮ್ಯತ್ವಾತಿತ್ಯನೇನ ಸೂರ್ಯ ಶಬ್ದೋಪಪದಸ್ಯ ಯಾತೆ ರೂಪವಿತ್ಯುಕ್ತಂ ಭವತಿ. ಅಂದರೆ ಸೂರ್ಯ ಶಬ್ದೋಪಪದಸ್ಯ ಯಾತಿ, ಸೂರಿ ಮತ್ತು ಯಾ ಎರಡು ಸೇರಿ ಸೂರ್ಯ ಅಂತಾಯ್ತು. ಯಾ ಶಬ್ದಕ್ಕೇನು ಗಮ್ಯ ಅಂತ ಅರ್ಥ, ಯಾ ಶಬ್ದಕ್ಕೆ ಗಮ್ಯ ಅಂತ ಹೆಸರು. ಹೀಗಾಗಿ ರೂಪವಿದಿತಿ ರೂಪ ಹೇಗೆ ಬಂತು ಅಂದರೆ ಸೂರ್ಯ ಅನ್ನೋದು ಉಪಪದ ಪ್ರಿಫಿಕ್ಸು, ಗೊತ್ತಾಯ್ತೆ. ಯಾ ಅನ್ನೋದು ಪದ, ಸೂರಿ ಪ್ಲಸ್ ಯಾ ಸೂರ್ಯ ಅಂತಾಯ್ತು. ಯಾ ಅಂತ ಹೇಳಿದ್ರೆ ತಿಳಿಯೋರು, ಗಮ್ಯ ಅಂತ ಅರ್ಥ, ತಿಳಿಯಲ್ಪಡೋ. ಆದ್ದರಿಂದ ಅದೇ ಹೇಳಿದ್ದು ಪಶ್ಯಂತಿ ಜ್ಞಾನ ಚಕ್ಷುಷ. ದೇವ್ರನ್ನ ಯಾರು ನೋಡ್ತಾರೆ, ಜ್ಞಾನಿಗಳು ನೋಡ್ತಾರೆ. ಎಷ್ಟೇ ಸುಮ್ಮನೆ ನೋಡೋದು ಏನು ಗೊತ್ತಾಗಲ್ಲ ಅವನಿಗೆ, ಜ್ಞಾನ ಇದ್ದರೆ ಗೊತ್ತಾಗುತ್ತೆ ಏನು ಡಿಫೆಕ್ಟ್ ಅಂತ ಹೇಳಿ. ಜ್ಞಾನ ಇದ್ದು ನೋಡೋದು ಬೇರೆ, ಜ್ಞಾನ ಇಲ್ಲದೆ ನೋಡೋದು ಬೇರೆ. ರೂಪವಿತ್ಯುಕ್ತಂ ಭವತಿ. ಪ್ರಜಾಪತೇಹೇ ಹಿರಣ್ಯಗರ್ಭಸ್ಯ ಅಯಂ ಪ್ರಜಾಪತ್ಯ ಇತ್ಯಭಿಸಂಧಾಯ ಸಂಬಂಧೋ ದರ್ಶಿತ. ಪ್ರಜಾ ಹಾ ಟೀಕ ಟೀಕ ಇದು ಪ್ರಜಾಪತೇಹೇ ಗಮ್ಯತ್ವಾದಿತಿ, ಪ್ರಜಾಪತಿಯಿಂದ ಗಮ್ಯ. ನಹಿ ಸೂರ್ಯ ಇತ್ಯನ್ ತರ್ಹಿ ಸೂರ್ಯ ಇತ್ಯನೇನ ಕಥಾರ್ಥತ್ವಮಿತ್ಯತ ಉಕ್ತಂ ವಿಶೇಷೇಣ ಇವೇತಿ. ಅಂದರೆ ಸೂರ್ಯ ಶಬ್ದಕ್ಕೆ ಇದಕ್ಕೆ ಸೂರ್ಯಗಮ್ಯ ಅಂದ್ರಿ, ಪ್ರಜಾಪತಿ ಗಮ್ಯ ಅಂದ್ರಿ. ಸೂರ್ಯಗಮ್ಯ ಸೂರ್ಯ, ಪ್ರಜಾಪತಿ ಗಮ್ಯ ಪ್ರಜಾಪತ್ಯ, ಮತ್ತೆ ಎರಡು ಒಂದೇ ಅರ್ಥ ಆಯ್ತಲ್ಲ ಅಂದ್ರೆ. ಇಲ್ಲ ವಿಶೇಷೇಣ, ಪ್ರಜಾಪತಿಯಿಂದ ಏನಾಗ್ತಾನೆ ಪರಮಾತ್ಮ, ವಿಶೇಷೇಣ ಗಮ್ಯ. ಉಳಿದವರಿಂದ ಸಾಮಾನ್ಯತಃ ಗಮ್ಯ, ಗೊತ್ತಾಯ್ತಾ. ವಿಶೇಷೇಣ ಗಮ್ಯ ಎಂಬ ದೃಷ್ಟಿಯಿಂದ ಪ್ರಜಾಪತ್ಯ ಅಂತ ಹೆಸರು ಬ್ರಹ್ಮ ವಿಶೇಷವಾಗಿ ದೇವರಿಗೆ ಬಂದಿದೆ. ಇತಿ ಅದೇ ಹೇಳಿದ್ದ ಆಚಾರ್ಯ. ವಿಶೇಷತೋ ಮಮ ಗುರು ತಮೇವ ಶಾಸ್ತ್ರ ಪ್ರಭಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜ ಶೈವ ವಿಶೇಷತೋಮೇ. ಪರಮಾತ್ಮ ಜಗದ್ಗುರು, ಎಲ್ಲರಿಗೂ ಗುರು. ವಾಯುದೇವರಿಗೆ ವಿಶೇಷ ಗುರು, 20 ಜನ ಪಾಠ ಕೇಳ್ತಾರೆ ಅಂತ ತಿಳ್ಕೊಬೋಣ. ಪ್ರಧಾನ ಕೇಳಿದಾಗ ವಿಶೇಷ ಆಯ್ತು. ಆಚಾರ್ಯ ಬಂದು ಕೂತಿದ್ದಾರೆ, ರುದ್ರಾದೇವತೆಗಳು ಕೂತಿದ್ದಾರೆ, ಯಾರ ಕಡೆ ನೋಡ್ಕೊಂಡು ಪಾಠ ಹೇಳ್ತಾರೆ ಅವರು, ವಾಯುದೇವರು. ಅದಕ್ಕೆ ಏನಾಯ್ತು, ವಿಶೇಷ ಮಹತ್ವ ಬಂತು ಅವರಿಗೆ. ಏತೇನ ಪ್ರಜಾಪತೇರ್ ಅಪತ್ಯಮಿತಿ ವ್ಯಾಖ್ಯಾನಂ ನಿರಸ್ತಂ ಭವತಿ. ಬೇರೆ ಅರ್ಥ ಮಾಡಿಬಿಟ್ಟಿದ್ದಾರೆ. ಪ್ರಜಾಪತಿಯ ಮಗ ಪ್ರಜಾಪತ್ಯ, ದೇವರ ಪ್ರಜಾಪತಿಯ ಮಗ ಅಂತ ಕರೆದ್ರೆ ಯಾರು ದೊಡ್ಡವಡ ಅದ್ರಾಗ? ಪ್ರಜಾಪತಿ ದೊಡ್ಡವನೇ ಬಿಡ್ತಾರೆ. ಯಾವ ಸ್ವಲ್ಪ ಅರ್ಥ ಮಾಡೋ ಕಾಮನ್ ಸೆನ್ಸ್ ಬೇಕೋ ಬೇಡ, ಯಾರ ಪರ ಅರ್ಥ ಮಾಡ್ತೀವನ್ನು ಮಾಡಬೇಕು. ಅದು ಸರಿಯಾದ ವ್ಯಾಖ್ಯಾನ ಅಲ್ಲ. ಇದೆಲ್ಲ ಗೊತ್ತಾದರೆ ಎಷ್ಟು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮುಂದೆ ಯೋ ಅಸೌ ಅಸೌ ಪುರುಷ ಸೋಹಮಸ್ಮಿ ಇತಿ ಅಹಂಚ ಅಸೌ ಅಹೇಯತಃ ಅಸ್ಮಿ ನಿತ್ಯಾಸ್ಥಿತಮಾನಾತ್ ಸರ್ವಜೀವೇಶು ಸಂಸ್ಥಿತಃ ಸ್ವಯಂತು ಸರ್ವಜೀವೇಭ್ಯ. ನೋಡಿ ಅಲ್ಲೂ ಪ್ರಿಂಟ್ ಮಾಡಿ ಮತ್ತೆ ಇಲ್ಲೂ ಪ್ರಿಂಟ್ ಮಾಡಿದ್ರೆ ಮತ್ತೆ ಇದಿಷ್ಟು ಮತ್ತೆ ಇಲ್ಲಿ ಬರಬೇಕು ಪಾಪ. ಹೌದು, ಸ್ವಯಂತು ಸರ್ವಜೀವೇಭ್ಯೋ ವ್ಯತಿರಿಕ್ತ ಪರೋಹರಿಹಿ. ಪರಮಾತ್ಮ ಏನಾಗಿದ್ದಾನೆ? ಸರ್ವಜೀವರಿಂದ ವ್ಯತಿರಿಕ್ತನಾಗಿದ್ದಾನೆ ಮತ್ತು ಪರಿಭಿನ್ನನಾಗಿದ್ದಾನೆ ಅಲ್ಲ, ಮೇಲಿದ್ದಾನೆ. ಮತ್ತೆ ಇದು ಇದು ಎರಡು ಬೇರೆ. ಆದರೆ ಯಾರು ಉತ್ತಮ ಪ್ರಶ್ನೆ ಬರೋದಿಲ್ಲ. ಬ್ರಹ್ಮದೇವರು ವಾಯುದೇವರು ಇಬ್ಬರು ಬೇರೆ ಬೇರೆ, ಆದರೆ ಇಬ್ಬರು ಸಮ. ಪರಮಾತ್ಮ ಎಲ್ಲರಿಂದ ಭಿನ್ನ, ಸಮ ಅಲ್ಲ. ಮತ್ತೆ ಏನಾಗಿದ್ದಾನೆ? ಪರಹ. ಸಮ ಪ್ಲಸ್ ಭಿನ್ನ ಮತ್ತು ಪರ ಎರಡಾಗಬೇಕಾಗ. ಬರೀ ಭಿನ್ನ ಆದರೆ ಈಕ್ವಲ್ಲೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಬ್ರಹ್ಮದೇವರು ಇಂದ್ರದೇವರು ಭಿನ್ನ, ಇಂದ್ರದೇವರು ಏನವರು? ತುಂಬ ಕಡಿಮೆ. ದೇವರು ಬರೀ ಭೇದ ಅಂತ ಒಪ್ಪಿಕೊಂಡ್ರೆ ಸಾಲದು. ಏನಂತ ಒಪ್ಕೋಬೇಕು? ಪರ ಅಂತ ಹೇಳಬೇಕು. ಹರಿರೇವ ಪರ, ಹರಿರೇವ ಗುರುಹು. ಅದಕ್ಕಾಗಿ ಪರಶಬ್ದವನ್ನು ಹೇಳಿದ್ದಾರೆ. ವ್ಯತಿರಿಕ್ತ ಪರೋಹರಿ ಸಕ್ರತು ಜ್ಞಾನರೂಪತ್ವ ಅಗ್ನಿ ಅಂಗಪ್ರಣೇತೃತಃ ಸತ್ಯಂ ಬ್ರಹ್ಮ ಹೃದಯ ಧಾರಯತಿ ಇತಿ ಸತ್ಯ ಧರ್ಮ ಏಕ ಅಸೌ ಶಬ್ದ ಪ್ರಾಣೇ ಸ್ಥಿತಃ ಇತಿ ಅಹೇಯತಃ ಅಹೇಯತ್ವತಃ ನಹೀಯತೆ ಇತಿ ಅಹಮಿತ್ಯರ್ಥಃ ನಿತ್ಯಾಸ್ಥಿತಮಾನಾದಿತಿ. ಅದಿಷ್ಟು ಕೂಡ ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಪಾಠ ಇರೋದಿಲ್ಲ, ಹೌದಲ್ಲ? ಅಲ್ಲಿ ಪ್ರೋಗ್ರಾಮ್ ಇದೆಯಲ್ಲ, ವಿದ್ಯಾಪೀಠದಲ್ಲಿ ಪ್ರೋಗ್ರಾಮ್ ಇದೆಯಾ? ಬೆಳಿಗ್ಗೆ ಎಷ್ಟೊತ್ತಿಗೆ? ನಾಡಿದ ಪಾಲನೆ ಇಲ್ಲ, ಕೆಲವೇ ಪಾಲನೆ ಇಲ್ಲ. ಏನ ಅದೇ ಪಾಲನೆ ಅಂತ ವಿದ್ಯಾಪೀಠದಲ್ಲ, ಬೆಳಿಗ್ಗೆ ಪಾಲನೆನೆ.